నిశ్చరతి మనశ్చంచలమస్థిరం తతస్తతో నియమ్యైతత్ ఆత్మన్యేవ వశం నయేత్. నిన్నే శనై శనై రూపరమేత్ బుద్ధ్యా ధృతి గృహీతయా మెల్లమెల్లనే ఈ మనస్సును తందు ఆత్మదల్లి నిల్లిసువంతహ ప్రయత్నం మాడబేకు అంత బాళ స్వారస్యవాగి శ్రీకృష్ణ హేళిద్ద. ఇవత్తు హేళ్తా ఇదాని, యతో యతో నిశ్చరతి మనశ్చంచలం అస్థిరం తతస్తతో నియమ్యైతత్ ఆత్మన్యేవ వశం దయేత్. చంచలవు అస్థిరవు ఆద ఈ మనస్సు యావ యావ విషయదడగె హరిదు హోగువుదో ఆయా విషయదింద మనస్సును హిందెళెదు ఆత్మనెడగె కరెతరబేకు. చంచలవు అస్థిరవు ఆద ఈ మనస్సు యావ యావ విషయదడగె హరిదు హోగువుదో విషయ వస్తుగలెడగె ಹರಿದು ಹೋಗುವುದಕ್ಕೆ ನಾವೇನು ಪ್ರಯತ್ನ ಮಾಡಬೇಕಾಗಿಲ್ಲ. ಇಂತಿಂತಹದ್ದೊಂದು ವಿಷಯ ಇದೆ, ಮೈಸೂರು ಪಾಕ್ ಅಲ್ಲಿದೆ, ಸಿನಿಮಾ ಇಲ್ಲಿದೆ, ಇತ್ಯಾದಿ ಎಂತೆಂಥದ್ದೆಲ್ಲ ಇದೆಯಲ್ಲ, ಅದನ್ನು ಜಾಸ್ತಿ ಹೇಳೋಕೆ ನಾನು ಹೋಗೋದಿಲ್ಲ. ಯಾಕೆಂತಂದರೆ ನಿಮಗೆಲ್ಲ ತುಂಬ ಅದರಲ್ಲಿ ಪರಿಣಿತರಾದ್ರಿಂದ ನಾನು ನೆನಪು ಮಾಡಿಕೊಂಡ್ರೆ ಆ ಮನಸ್ಸು ಸಹಜವಾಗಿ ಹೋಗ್ತಾ ಇರುತ್ತೆ. ಆತ್ಮದಲ್ಲಿ ನಿಲ್ಲಬೇಕು, ಇಷ್ಟ ದೇವತೆಯಲ್ಲಿ ನಿಲ್ಲಬೇಕು ಅಂದರೆ ಮಾತ್ರ ಅದಕ್ಕೆ ಬಹಳ ಕಷ್ಟ. ಶ್ರೀಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಚಂಚಲವೂ ಅಸ್ಥಿರವೂ ಆದ ಮನಸ್ಸು. ಮೊದಲೇ ಈ ಮನಸ್ಸು ಚಂಚಲ ಮತ್ತು ಅಸ್ಥಿರ. ಆ ಮನಸ್ಸು ವಿಷಯದೆಡೆಗೆ ಹೋಗ್ತದೆ. ಅದು ಹೋಗುವಂತಹ ಮನಸ್ಸು ಆ ಥರವೇ ನಿರ್ಮಾಣವಾಗಿದೆ. ಅದೊಂದು ಸಹಜ ಸ್ಥಿತಿ. ಎಲ್ಲರೂ ದಯವಿಟ್ಟು ತಿಳಿದುಕೊಳ್ಳಬೇಕಾದಂಥ ಅಂಶ ಏನಪ್ಪಾ ಅಂತಂದರೆ, ನೀರಿಗೆ ಹರಿಯುವುದು ಹೇಗೆ ಸಹಜ ಗುಣವೋ, ಗಾಳಿಗೆ ಬೀಸುವುದು ಹೇಗೆ ಸಹಜ ಗುಣವೋ, ಶಬ್ದಕ್ಕೆ ಹೀಗೆ ಸಂಚರಿಸುತ್ತಾ ಕಿವಿಯೊಳಗೆ ಪ್ರವೇಶ ಮಾಡುವಂತಹದ್ದು ಹೇಗೆ ಒಂದು ಸಹಜ ಗುಣವೋ, ಅಗ್ನಿಗೆ ಸುಡುವುದು ಹೇಗೆ ಸಹಜ ಗುಣವೋ, ಹಾಗೇ ಈ ಮನಸ್ಸಿಗೆ ಅಲ್ಲಿ ಇಲ್ಲಿ ಹರಿದಾಡುವಂತಹದ್ದು ಚಂಚಲವಾಗಿರುವಂತಹದ್ದು ಸಹಜ ಗುಣ. ಅದು ಸಹಜ ಅಂತ ಪ್ರಾಪಂಚಿಕರೇನು ಮಾಡ್ತಾರೆ, ಪ್ರಪಂಚದ ಇತರ ಜನರು, ನೀವಲ್ಲ. ಪ್ರಾಪಂಚಿಕರು ಅಂದರೆ ಬೇರೆ, ಇಲ್ಲಿ ಉಪನ್ಯಾಸ ಕೇಳಕ್ಕೆ ಬಂದಂತಹ ಶ್ರದ್ಧಾಳುಗಳು ಅಂದರೆ ಬೇರೆ. ಯಾವಾಗಲೂ ಈ ಒಂದು ವ್ಯತ್ಯಾಸವನ್ನು ಇಟ್ಕೊಂಡಿರಬೇಕು. ಈ ಪ್ರಾಪಂಚಿಕರು ಅಂತ ಕೋಟಿಗಟ್ಟಲೆ ಜನ ಇದ್ದಾರೆ ನೋಡಿ, ಅವರೆಲ್ಲ ಈ ಮನಸ್ಸು ಹೇಗಿದ್ರೂ ಹತ್ತು ಕಡೆಗೆ ಹೋಗ್ತಕ್ಕಂಥದ್ದು ಅದರ ಸಹಜ ಧರ್ಮ, ಅದರಿಂದ ಬಿಟ್ಟುಬಿಟ್ಟಿದ್ದಾರೆ ಅದನ್ನು. ಅದರೊಂದಿಗೆ ಇವರು ಖುಷಿ, ಆ ಮನಸ್ಸು ಬಹಳ ಖುಷಿಯಾಗಿದೆ, ಇವರು ಅದರೊಂದಿಗೆ ಖುಷಿಯಾಗಿದ್ದಾರೆ. ಆದರೆ ಸಹಜವೆಂದ ಮಾತ್ರಕ್ಕೆ ಅದು ಸರಿಯಲ್ಲ. ಸಹಜವಾದದ್ದೆಲ್ಲವೂ ಸರಿ ಅಂತ ಹೇಳೋದಕ್ಕಾಗೋದಿಲ್ಲ. ಯೋಗಿಗಳಾದಾಗ ನಾವು ಅದು ಸಹಜವಾದರೂ ಕೂಡ ಸರಿಯಲ್ಲ, ಸರಿ ಅಲ್ಲದಿದ್ದರೆ ಏನು ಮಾಡಬೇಕು, ಅದನ್ನು ಸರಿಪಡಿಸಬೇಕು, ಸರಿ ದಾರಿಗೆ ತರಬೇಕು. ಎಲ್ಲಿಗೆ ತರಬೇಕು? ಆತ್ಮಸಂಸ್ಥಂ ಮನಕೃತ್ವ ನ ಕಿಂಚಿದಪಿ ಚಿಂತೆಯೇತ್. ಮತ್ತೆ ಮತ್ತೆ ಅದನ್ನು ಆತ್ಮಸಂಸ್ಥ ಮಾಡಬೇಕು, ಆತ್ಮದಲ್ಲಿ ನೆಲೆಗೊಳಿಸತಕ್ಕಂಥ ಪ್ರಯತ್ನ ಮಾಡಬೇಕು. ಆ ವಿಷಯದಿಂದ ಮನಸ್ಸನ್ನು ಹಿಂದೆಳೆದು ಆತ್ಮನೆಡೆಗೆ ಕರೆತರಬೇಕು. ಎಷ್ಟು ಸೊಗಸಾಗಿ ಹೇಳಿದ್ದಾನೆ, ಎಷ್ಟು ಸಹಜವಾಗಿ ಹೇಳಿಕೊಟ್ಟಿದ್ದಾನೆ ಶ್ರೀಕೃಷ್ಣ. ಹಿಂದೆಳೆದು, ಎಳೆಯುವುದು ಅಂತಂದರೆ ಲಗಾಮ್ ಇರಬೇಕು. ಲಗಾಮು ನಮ್ಮ ಕೈನಲ್ಲೇ ಇರಬೇಕು. ಅದು ಕುದುರೆ ಕೈಯಲ್ಲಿ ಕೊಟ್ಟರೆ ಹೇಗಿರುತ್ತೆ? ನಮ್ಮ ಕೈಲಿ ಇರ್ತಕ್ಕಂಥ ಲಗಾಮನ್ನು ಹಿಡ್ಕೊಂಡು ನಾವು ನಿದ್ರೆ ಮಾಡ್ತಿದ್ರೆ ಏನಾಗುತ್ತೆ? ಲಗಾಮನ್ನು ಹಿಡಿದುಕೊಳ್ಬೇಕು, ಬೇಕಾದಾಗ ಹಿಂದೆಳೆದು ಅದನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ಹಿಂದೆಳೆದು ಆತ್ಮನೆಡೆಗೆ ಕರೆತರಬೇಕು ಅಂತ ಹೇಳಿ ಬಳಿಕ ಹೇಳ್ತಾನೆ,
ಪ್ರಶಾಂತ ಮನಸಂ ಯೋಗಿನಂ ಸುಖ ಉತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಂ ಅಕಲ್ಮಷಂ.
ಪ್ರಶಾಂತಮನಸಂ ಹೀನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಂ ಅಕಲ್ಮಷಂ. ಪ್ರಶಾಂತಚಿತ್ತನು, ರಜೋಗುಣರಹಿತನು, ಕಶ್ಮಲ ಕಲ್ಮಷರಹಿತನು, ಬ್ರಹ್ಮಭಾವವನ್ನು ಹೊಂದಿದವನು ಆದ ಯೋಗಿಗೆ ಅತ್ಯುತ್ತಮ ಸುಖ ಪ್ರಾಪ್ತವಾಗುತ್ತದೆ. ಯಾತಕ್ಕೋಸ್ಕರ ಆತ್ಮದಲ್ಲಿಗೆ ತಂದು ನಿಲ್ಲಿಸಬೇಕು ಆ ಮನಸ್ಸನ್ನು, ಅಲ್ಲಿ ಇಲ್ಲಿ ಹರಿದಾಡತಕ್ಕಂಥ ಮನಸ್ಸನ್ನು ಆತ್ಮದಲ್ಲಿ ಯಾತಕ್ಕೋಸ್ಕರ ನಿಲ್ಲಿಸಬೇಕು ಅಂತಂದರೆ ಅತ್ಯುತ್ತಮವಾದಂಥ ಸುಖ ಪ್ರಾಪ್ತವಾಗ್ತದೆ. ಇದನ್ನು ಅವರಿಯವರು ಏನಾದರೂ ಹೇಳಿದರೆ ಏ ಸುಮ್ಮನೆ ಭ್ರಮೆ ಕಣೋ, ನಮಗೆ ಪ್ರತ್ಯಕ್ಷವಾಗಿ ತಿಂದ ತಕ್ಷಣವೇ ಸುಖ, ನೋಡಿದ ತಕ್ಷಣವೇ ಸುಖ, ಕೇಳಿದ ತಕ್ಷಣವೇ ಸುಖ ಅಂತಹದ್ದು, ದಿಢೀರ್ ಸುಖ, ಇನ್ಸ್ಟೆಂಟೇನಿಯಸ್ ಸುಖ, ಇನ್ಸ್ಟೆಂಟ್ ಸುಖ ನಮಗೆ ಸಿಗ್ತಾ ಇರುವಾಗ ಇದೇನೋ ಮಾರ, ಎಲ್ಲೋ ಒಳಗಡೆ ಕೂರಿಸ್ಬೇಕಂತೆ, ನಮ್ಮ ಒಳಗಡೆ ಕೂರಿಸ್ಬೇಕಂತೆ. ನಾವ್ಯಾರು ಅಂತ ನಮ್ಗೆ ಗೊತ್ತಿಲ್ವಾ? ಅಲ್ಲಿ ಕೂರಿಸೋದೇನು ಬಂತು? ಒಳಗಡೆ ಇದ್ದು ಇದ್ದು ಸಾಕಾಗಿದೆ, ಹೊರಗಡೆ ಹೋಗ್ಬಿಟ್ಟು ಬರೋಣ. ಇದು ಲೌಕಿಕವಾದಂತಹ ಮನೋಭಾವ. ಆದರೆ ಇಲ್ಲಿ ಶ್ರೀಕೃಷ್ಣ ಎಳೆದು ತಂದು ಒಳಗಡೆ ನಿಲ್ಲಿಸಬೇಕು ಅಂತ ಹೇಳಿ ಮುಂದಿನ ಮಾತನ್ನು ಏನು ಹೇಳ್ತಾ ಇದ್ದಾನೆ, ಹಾಗೆ ಎಳೆದು ತಂದು ನಿಲ್ಲಿಸುವಂತಹ ಪ್ರಯತ್ನದಲ್ಲಿ ಅವನು ಪ್ರಶಾಂತ ಚಿತ್ತನಾಗುತ್ತಾನೆ, ಅವನ ಮನಸ್ಸು ಶಾಂತವಾಗುತ್ತದೆ, ರಜೋಗುಣರಹಿತನಾಗುತ್ತಾನೆ. ರಜೋಗುಣ ಅಂತ ಹೇಳ್ತಕ್ಕಂಥದ್ದು ಹಲವಾರು ಚಟುವಟಿಕೆಗಳಿಗೆ ನಮ್ಮನ್ನು ಎಳೆದು ತೆಗೆದುಕೊಂಡು ಹೋಗಿ ತೊಡಗಿಸುವಂತಹದ್ದು. ಆ ರಜೋಗುಣರಹಿತನಾಗುತ್ತಾನೆ, ಕಲ್ಮಷರಹಿತನಾಗುತ್ತಾನೆ, ಎಲ್ಲ ದೋಷಗಳಿಂದ ದೂರವಾಗುತ್ತಾನೆ ಮತ್ತು ಬ್ರಹ್ಮಭಾವವನ್ನು ಹೊಂದಿದವನಾಗುತ್ತಾನೆ. ಬ್ರಹ್ಮಭಾವ, ಪ್ರಾಪಂಚಿಕ ಭಾವ ಬ್ರಹ್ಮಭಾವ, ಜಗದ್ಭಾವ ಬ್ರಹ್ಮಭಾವ. ಜಗತ್ತು ಅದರ ಕಡೆಗೆ ಮನಸ್ಸನ್ನು ಕೊಟ್ಟಾಗ ಜಗತ್ತು ತನ್ನ ಸ್ವಭಾವಕ್ಕೆ ಅನುಸಾರವಾಗಿ ನಮ್ಮ ಮನಸ್ಸನ್ನು ಹರಿಹಂಚಿಬಿಡ್ತದೆ. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಒಂದು ಮಾತಿದೆ. ಸನ್ಯಾಸಿಗಳೇ ಆದರೂ ಕೂಡ ಇವರು ಯಾರ ಸಹವಾಸದಲ್ಲಿರ್ತಾರೆ ಅದಕ್ಕನುಸಾರವಾಗಿ ಸನ್ಯಾಸಿಗಳು ಕೂಡ ಕೆಟ್ಟು ಹೋಗುವ ಸಂದರ್ಭ ಇರುತ್ತದೆ. ಪೊನ್ನಂಪೇಟೆಯಲ್ಲಿ ನಾನು ಇದ್ದಂಥ ಸಂದರ್ಭದಲ್ಲಿ, ಅಲ್ಲ ಈಗಲೂ ಕೂಡ ಇದ್ದೇನೆ, ಸ್ವಲ್ಪ ಸ್ವಲ್ಪ ಬಿಡ್ತಾ ಇದ್ದೇನೆ ಅದೆಲ್ಲ. ಅಲ್ಲಿ ಒಂದು ಸಣ್ಣ ತೋಟ ಕೂಡ ಇದೆ ಆಶ್ರಮದ ಸುತ್ತಮುತ್ತ. ಯಾವ ತೋಟ? ಕಾಫಿ ತೋಟ. ಅಲ್ಲಿಗೆ ಬಂದಂತಹ ಕಾಫಿಯ ರೈತರು ಅಂದರೆ ಕಾಫಿ ತೋಟದ ಮಾಲೀಕರು, ಸ್ವಾಮೀಜಿ ನೀವು ಈ ತೋಟವನ್ನು ಇನ್ನೂ ಸುಧಾರಿಸಬೇಕಾದ್ರೆ ಹೀಗೆ ಮಾಡಬೇಕು, ಇನ್ನೂ ಬೆಳೆ ಬರಬೇಕಾದ್ರೆ ಹೀಗೆ ಮಾಡಬೇಕು ಅಂತ ಸಲಹೆ ಕೊಡ್ತಾ ಇದ್ರು. ಮೊದಲು ಹೌದಾ ಹೌದಾ ಅಂತ ಹೇಳ್ತಿದ್ದೆ. ಆಮೇಲೆ ಹೇಳೋದಕ್ಕೆ ಶುರು ಮಾಡಿದೆ, ನೋಡಿ ನಾವಿಲ್ಲಿ ಋಷಿಗಳಾಗಬೇಕು ಅಂತ ಬಂದವರೇ ಹೊರತು ಕೃಷಿಕರಾಗಬೇಕು ಅಂತಲ್ಲ ಅಂತ. ನಮಗೆ ಇದರಲ್ಲೆಲ್ಲ ನೀವು ಶಿಕ್ಷಣ ಕೊಟ್ಟು ನೀವೇ ಬೆಳೆಯಿರಿ, ಏನಾದರೂ ಇದ್ರೆ ಸ್ವಲ್ಪ ತಂದು ಕೊಡಿ, ನಾವು ಸಾಧನೆ ಮಾಡ್ತೇವೆ. ನಾವು ಸಾಧನೆ ಮಾಡಿದ ನಿಮಗೇನು ಪ್ರಯೋಜನ ಅಂತ ಕೇಳ್ಬೋದು. ತುಂಬ ಪ್ರಯೋಜನ ಇದೆ ಅದರಿಂದ. ಯಾವಾಗ ಆ ಪರಮಾತ್ಮ ಶಕ್ತಿಯನ್ನು ನಾವು ಇಲ್ಲಿ ಎಳೆದು ತಂದು ನಿಲ್ಲಿಸ್ತೇವೋ, ಊದುಕಡ್ಡಿ ಹಚ್ಚಿದರೆ ಹೇಗೆ ಸುತ್ತಮುತ್ತ ಸುಗಂಧ ಅಂತ ಇರ್ತಕ್ಕಂಥದ್ದು ಹರಡಿಕೊಂಡು ಬರ್ತದೋ, ಅದೇ ರೀತಿಯಲ್ಲಿ ಯಾರು ತಪಸ್ಸು ಮಾಡುತ್ತಾ ಆತ್ಮಾನಂದದಲ್ಲಿ ಮಗ್ನರಾಗಿರ್ತಾರೋ ಅಲ್ಲಿ ಸುತ್ತಮುತ್ತ ಪರಮಶಾಂತಿ ಮಂಗಳಕರವಾದ ವಾತಾವರಣ ಸಹಜವಾಗಿಯೇ ಉಂಟಾಗುತ್ತದೆ, ಸಹಜವಾಗಿಯೇ ಉಂಟಾಗುತ್ತದೆ. ಇದೇ ಹಾಲು ಎಲ್ಲ ಪಾಲಿಟಿಷಿಯನ್ಸ್ ಎಲ್ಲ ಇಲ್ಲಿ ಕುಳಿತು, ಟೋಪಿಯವರೆಲ್ಲ ಇಲ್ಲಿ ಕುಳಿತು ಕಾರ್ಯಕ್ರಮ ಮಾಡ್ತು ಅಂತ ಹೇಳಿದರೆ ಯಾವ ವಾತಾವರಣ ಇರುತ್ತೆ? ಭಕ್ತಾದಿಗಳೆಲ್ಲ ಅಲ್ಲಿ ಕುಳಿತು, ಸನ್ಯಾಸಿಗಳು ಇಲ್ಲಿ ಕುಳಿತು, ಆಮೇಲೆ ಸಜ್ಜನರು ಥರದವರು ಈ ಥರ ಮುಖ್ಯ ಅತಿಥಿಗಳಾಗಿ ಬಂದು ಈ ಥರ ಕುಳಿತರೆ ಈಗ ವಾತಾವರಣ ಹೇಗಿರುತ್ತೆ? ಈ ವಾತಾವರಣ ಹೇಗೆ ಉಂಟಾಗುತ್ತೆ? ಯಾವ್ಯಾವ ವಿಚಾರಧಾರೆಯನ್ನು ಹೊತ್ತವರು ಸೇರುತ್ತಾರೆಯೋ ಅಲ್ಲಿ ಅಂತಂಥ ಅದ್ಭುತವಾದ ವಾತಾವರಣ ಉಂಟಾಗುತ್ತದೆ. ಪರಮಾತ್ಮನ ಸ್ಮರಣೆಯಲ್ಲಿಯೇ ಇರತಕ್ಕಂಥವರು ಎಲ್ಲ ಸೇರಿಕೊಂಡಾಗ ಅಲ್ಲಿ ಪರಮಾತ್ಮನ ಆವಿರ್ಭಾವ ಸಹಜವಾಗಿಯೇ ಉಂಟಾಗುತ್ತದೆ. ಆದರೆ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಎಂಬಂತೆ ಇತರರ ಸಂಪರ್ಕದಿಂದ ನಾವು ಕೆಡುವಂತ ಒಂದು ಅವಕಾಶ ಬರ್ತದೆ. ಅದಕ್ಕೋಸ್ಕರವೇ ಪುರಂದರದಾಸರು ಏನು ಹೇಳಿದ್ರು ಗೊತ್ತೇನು? ಎನಗೂ ಆಣೆ ರಂಗ, ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ಭಕ್ತರಾಣೆ. ಯಾಕೆ ಆಣೆ ಹೇಳಿದ್ದು ಅಂತ ಹೇಳಿದ್ರೆ, ದುಷ್ಟರ ಸಂಗವ ಬಿಡಿಸದಿದ್ದರೆ ನಿನಗೆ ಆಣೆ, ಶಿಷ್ಟರ ಸಂಗವ ಮಾಡದಿದ್ದರೆ ಎನಗೆ ಆಣೆ. ಆಣೆ ಹಾಕ್ಕೊಳ್ತಾರೆ, ಆಣೆ ಹಾಕ್ಕೊಳ್ತಾರೆ. ಈ ರೀತಿಯಲ್ಲಿ ನಾವು ಎಲ್ಲ ಬಗೆಯ ರಜೋಗುಣ ಸಂಪ ವಿಚಾರವಾದಂಥ ಅಂಶಗಳನ್ನೆಲ್ಲ ದೂರ ಮಾಡಿ ಆ ಬ್ರಹ್ಮ ಭಾವವನ್ನು ಹೊಂದಿದಾಗ ಅತ್ಯುತ್ತಮವಾದಂಥ ಸುಖ ಪ್ರಾಪ್ತವಾಗ್ತದೆ. ಆ ಬ್ರಹ್ಮ ಭಾವವನ್ನು ಹೊಂದಿದವನು ಹಾಗೆ ಅತ್ಯುತ್ತಮವಾದ ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ತಾನೆ ಅಂತನೋ ಮಾತನ್ನು ಇಲ್ಲಿ ಶ್ರೀಕೃಷ್ಣ ತುಂಬ ಸ್ವಾರಸ್ಯವಾಗಿ ಹೇಳಿದ್ದಾನೆ. ಉಪಯುಕ್ತತೆಯನ್ನು ಹೇಳಿದ್ದಾನೆ, ಪ್ರಯೋಜನವನ್ನು ಹೇಳಿದ್ದಾನೆ. ಪ್ರಯೋಜನಂ ಅನುದ್ದಿಶ್ಯ ನ ಒಂದೋಪಿ ಪ್ರವರ್ತದೆ. ಪ್ರಯೋಜನ ಇಲ್ಲದೇ ಇತ್ತು ಅಂತಂದ್ರೆ ಈ ಕೆಲಸಕ್ಕೆ ಯಾರು ಕೈ ಹಾಕ್ತಾರೆ? ಇಂತಹ ಒಂದು ಪ್ರಯೋಜನ ಇದೆ ಅಂತನ್ನೋದನ್ನ ಸ್ವಯಂ ಪರಮಾತ್ಮನೇ ಹೇಳಿದ್ದಾನೆ. ಉಪನಿಷತ್ತಿನಲ್ಲಿ ಹೇಳಿದಂತಹ ಮಾತು ಇದ್ದೇ ಇದೆ, ಬ್ರಹ್ಮವಿತ್ ಬ್ರಹ್ಮೈವ ಭವತಿ. ಆ ಬ್ರಹ್ಮ ಎಷ್ಟು ಆನಂದ ಪೂರ್ಣವಾದದ್ದು ಅಂತನ್ನುವಂತಹದ್ದು ಅವರ ಅನುಭವಕ್ಕೆ ಬರ್ತದೆ, ಅದು ಬಾಯಿಂದ ವರ್ಣಿಸುವಂತಹದ್ದಲ್ಲ ಅಂತ. ಆದರೆ ಇದನ್ನ ಬಾಯಿಂದ ಹೇಳ್ತಾ ಇದ್ದಾನೆ, ಅತ್ಯುತ್ತಮವಾದಂತಹ ಸುಖ ಪ್ರಾಪ್ತವಾಗ್ತದೆ ಬ್ರಹ್ಮ ಭಾವವನ್ನು ತಾಳಿದಾಗ ಅಂತ. ಬಳಿಕ ಹೇಳ್ತಾನೆ,
ಯುಂಜನ್ನೇವಂ ಸದಾತ್ಮಾನಂ ಯೋಗೀ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೇ.
ಯುಂಜನ್ನೇವಂ ಸದಾತ್ಮಾನಂ ಯೋಗೀ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೇ. ಹೀಗೆ ನಿರಂತರವೂ ಆತ್ಮಧ್ಯಾನ ನಿರತನಾದ ಯೋಗಿಯು ಸಕಲ ಕಲ್ಮಶಗಳನ್ನು ಹೋಗಲಾಡಿಸಿಕೊಂಡು ನಿರಾಯಾಸವಾಗಿ ಬ್ರಹ್ಮ ಸಂಸ್ಪರ್ಶವೆಂಬ ಅತ್ಯುತ್ಕೃಷ್ಟ ಸುಖವನ್ನು ಹೊಂದುತ್ತಾನೆ. ಆ ಸಂಸ್ಪರ್ಶ ಯಾವುದಕ್ಕಾಗುತ್ತದೆ ಅಂತ ಹೇಳಿದ್ರೆ ಮನಸ್ಸಿಗೆ. ಆ ಶುದ್ಧವಾದ ಮನಸ್ಸಿಗೆ ಬ್ರಹ್ಮ ಸಂಸ್ಪರ್ಶ ಉಂಟಾದಾಗ ಸುಖ ಉಂಟಾಗುತ್ತದೆ. ಎಂಥ ಸುಖ? ಅವತ್ತೇ ನಾವು ಚಿಂತನೆ ಮಾಡಿದಂತೆ ದುಃಖ ದೂರವಾದಂತಹ, ದುಃಖ ಲವಲೇಶವೂ ಇಲ್ಲದೇ ಇರತಕ್ಕಂತಹ ಸುಖ ಅದು ಪ್ರಾಪ್ತವಾಗುತ್ತದೆ ಅಂತ ಹೇಳ್ತಕ್ಕಂತಹ ಮಾತನ್ನು ಮತ್ತೊಮ್ಮೆ ಇಲ್ಲಿ ಹೇಳ್ತಾ ಇದ್ದಾನೆ. ಈ ಸುಖ ಬ್ರಹ್ಮಾನಂದ ಅಂತ ಹೇಳ್ತಕ್ಕಂಥದ್ದು ಹೇಗಿರ್ತದೆ ಅಂತನ್ನೋದನ್ನು ತಿಳಿಸೋದು ಬಹಳ ಕಷ್ಟ. ವೇದಗಳು ಕೂಡ ಹೇಳಿವೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಆ ಬ್ರಹ್ಮದ ಆನಂದ, ಬ್ರಹ್ಮದ ಸ್ವರೂಪ ಏನು, ಎಂಥದ್ದು ಅಂತನ್ನೋದನ್ನು ತಿಳಿಸೋದಕ್ಕೋಸ್ಕರ ಅರ್ಜುನ ಹೇಳ್ತಾರೆ,
ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇದ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ.
ಮಧುಸೂದನ, ಸಮತ್ವರೂಪವಾದ ಯಾವ ಯೋಗವನ್ನು ನೀನು ಈಗ ತಾನೆ ಬಣ್ಣಿಸಿದೆಯೋ ಅದರ ಸ್ಪಷ್ಟ ರೂಪವನ್ನು ನಾನು ನನ್ನ ಮನಸ್ಸಿನ ಚಂಚಲತೆಯ ಕಾರಣದಿಂದಾಗಿ ತಿಳಿಯಲಾರದೆ ಹೋದೆ. ನನಗೆ ಆ ಸ್ಥಿರವಾದ ಸ್ಥಿತಿಯನ್ನು ಅರಿಯಲು ನನಗೆ ಸಾಧ್ಯವಾಗಿಲ್ಲ. ಸಮತ್ವರೂಪದ ಯೋಗ, ಸಮತ್ವರೂಪದ ಯೋಗವನ್ನು ನೀನು ಬೋಧಿಸಿದೆಯಲ್ಲ, ಅದನ್ನು ನನಗೆ ಅರಿಯುವುದಕ್ಕಾಗಲಿಲ್ಲ. ಆ ಯೋಗ ಸಮತ್ವರೂಪದ್ದು ರೂಪದ್ದು ಅಂತ ಅವನಿಗೆ ಗೊತ್ತಾಗಿದೆ. ಆದರೆ ಸ್ವಲ್ಪ ಸ್ವಲ್ಪ ಅರ್ಥವಾಗಿದೆ. ಆದರೆ ಅವನು ಏನು ಹೇಳ್ತಾ ಇದ್ದಾನೆ, ಅದರ ಸ್ಪಷ್ಟವಾದ ರೂಪವನ್ನು ನಾನು ಅರಿಯಲಾರದೆ ಹೋಗಿದ್ದೇನೆ ಅಂತ. ಅತ್ಯುತ್ತಮವಾದಂತಹ ವಿದ್ಯಾರ್ಥಿಯೊಬ್ಬ ಸುಮ್ಮನೆ ಪರೀಕ್ಷೆಯಲ್ಲಿ ಪಾಸ್ ಮಾಡುವಷ್ಟು ಮಾತ್ರ ಓದಿಕೊಳ್ಳುವವನಲ್ಲ. ಅವನು ಪ್ರತಿಯೊಂದು ವಿಷಯವನ್ನು ಕೂಡ ಸ್ಪಷ್ಟವಾಗಿ ಆಮೂಲಾಗ್ರವಾಗಿ ತಿಳಿದುಕೊಳ್ಳೋದಕ್ಕೆ ಇಷ್ಟಪಡುವವನು. ಅರೆಬರೆ ಜ್ಞಾನದಿಂದ ಅನಾಹುತವೇ ಜಾಸ್ತಿ. ಅಲ್ಪವಿದ್ಯಾ ಮಹಾಗರ್ವಿ ಅಂತ ಒಂದು ಮಾತಿದೆ. ಮಹಾಗರ್ವಿಯಾಗಿ ಅವನು ಪಾಡಿಗಿದ್ರೆ ಅದೇನು ತೊಂದರೆ ಇಲ್ಲ. ಒಬ್ಬ ಇಂಜಿನಿಯರು ಅರೆಬರೆ ವಿದ್ಯೆಯನ್ನು ಕಲಿತು 8 ಮಹಡಿಯ ಬಿಲ್ಡಿಂಗ್ ಕಟ್ಟಡವನ್ನು ಕಟ್ಟಿಬಿಟ್ರೆ ಗಂಗಾರಾಮ್. ಗಂಗಾರಾಮ್ ಬಿಲ್ಡಿಂಗು ನಿಮಗೆ ಇವತ್ತಿಗೂ ನೆನಪಿದೆ ಅಂತ ಅರ್ಥ ಆಗ್ತದೆ. ಎಂಥ ಅನಾಹುತ ನಡೆದೋಯ್ತು. ಯೋಗದ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ಇರಬೇಕು ಅಂತ ಹೇಳ್ತಕ್ಕಂಥ ಒಂದು ಪ್ರಜ್ಞೆ ನಮ್ಮ ಅರ್ಜುನನಿಗೆ ಇದೆಯಲ್ಲ. ಅವನಿಗೆ ಅದರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಮಾಡಿಕೊಳ್ಳಬೇಕು ಅಂತನ್ನುವ ಪ್ರಜ್ಞೆ ಇತ್ತು ಅಂತನ್ನೋದನ್ನು ಗ್ರಹಿಸುವುದು ಕೂಡ ನಮ್ಮ ಕರ್ತವ್ಯ ಅಥವಾ ನಮ್ಮ ಜಾಣ್ಮೆ ನಮ್ಮ ಬುದ್ಧಿವಂತಿಕೆ. ಅದು ಏನು ಎಂಥದ್ದು ಅಂತನ್ನೋದನ್ನ ಪ್ರಶ್ನೆ ಪರಿಪ್ರಶ್ನೆಯನ್ನು ಹಾಕಿ ತಿಳಿದುಕೊಂಡು ಬಿಡಬೇಕು. ಅವನು ಹೇಳಿದ ಚಂಚಲತೆ, ಚಂಚಲತೆಯ ಕಾರಣದಿಂದ ತಿಳ್ಕೊಳ್ಳೋಕ್ಕಾಗಲಿಲ್ಲ. ತನ್ನ ದುರವಸ್ಥೆಯನ್ನು ತಾನೇ ಒಪ್ಪಿಕೊಂಡಿದ್ದಾನೆ. ನಮ್ಮ ನಮ್ಮ ದುರವಸ್ಥೆಯನ್ನು ನಾವು ಒಪ್ಪಿಕೊಂಡ್ರೆ ಅದನ್ನು ಸರಿಪಡಿಸ್ಕೊಂಡು ಮುಂದೆ ಹೋಗೋದಕ್ಕೊಂದು ಅವಕಾಶ ಇರ್ತದೆ. ನಾನೆಲ್ಲ ಬಲ್ಲೆ ಅಂತನ್ನುವ ಸ್ಥಿತಿ ಇತ್ತು ಅಂತ ಹೇಳಿದ್ರೆ ಅದೇನು ಮಹಾ ಸ್ವಲ್ಪ ತಿಳ್ಕೊಂಡ ಒಂದು ಅರ್ಧಂಬರ್ಧ ವಿಚಾರ, ಕೆಲವು ವಿಚಾರ ತಿಳಿದೇ ಇತ್ತು ಅಂತ ಹೇಳಿದ್ರೆ ಅದರಿಂದೇನು, ಕೆಲವು ಮುಖ್ಯಾಂಶಗಳು ತಿಳಿದಿದ್ದೇನೆ ಸಾಕು, ಸಾಲದು. ಸಣ್ಣ ಸಣ್ಣ ತಪ್ಪಿನಿಂದಾಗಿ ಆನೆಯಂತಹ ಪ್ರಾಣಿಯು ಕೂಡ ಕಾಲು ಜಾರಿ ಬಿದ್ದು ಹೋಗ್ಬಿಡ್ತದೆ. ಇಲ್ಲಿ ಅರ್ಜುನ ತನ್ನ ಚಂಚಲತೆಯ ಬಗ್ಗೆ ಸ್ವಲ್ಪವೂ ನಾಚಿಕೊಳ್ಳದೆ ಕೃಷ್ಣನಿಗೆ ಹೇಳಿ ನನಗಿನ್ನಷ್ಟು ಸ್ಪಷ್ಟವಾಗಿ ಕೆಲವು ವಿಚಾರಗಳನ್ನು ತಿಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಬಳಿಕ ಹೇಳ್ತಾ ಇದ್ದಾನೆ,
ಚಂಚಲಂ ಹಿ ಮನ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ.
ಹೇ ಕೃಷ್ಣ, ನನ್ನ ಮನಸ್ಸು ಬಹಳ ಚಂಚಲ, ಬಹಳ ಗೊಂದಲಮಯ, ಇದನ್ನು ಹತೋಟಿಗೆ ತರುವುದು ಒಂದೇ, ಗಾಳಿಯನ್ನು ಹಿಡಿದು ಕಟ್ಟಿಹಾಕುವುದು ಒಂದೇ ಎಂದು ನನ್ನ ಅಭಿಪ್ರಾಯ ಅಂತ. ಇಲ್ಲಿ ಅರ್ಜುನ ಒಂದು ಉದಾಹರಣೆಯನ್ನು ಕೊಟ್ಟು ತನ್ನ ಮಾನಸಿಕ ಸ್ಥಿತಿಯನ್ನು ಹೇಳ್ತಾ ಇದ್ದಾನೆ. ಗಾಳಿಯನ್ನು ಹೇಗೆ ಹಿಡಿದು ಕಟ್ಟಾಕೋದಕ್ಕೆ ಸಾಧ್ಯ ಇಲ್ಲವೋ ಅಷ್ಟರ ಮಟ್ಟಿಗೆ ನನ್ನ ಮನಸ್ಸು ಚಂಚಲವಾಗಿದೆ. ಗಾಳಿಯಂತೆ ಅದನ್ನು ಹತೋಟಿಗೆ ತಂದುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಪ್ರಮಾಥಿ ಬಲವತ್ ದೃಢಂ, ಅದರ ಚಂಚಲತೆಯ ವಿಷಯದಲ್ಲಿ ಅದು ಬಹಳ ದೃಢ. ಏನು ಮಾಡಬಾರ್ದು ಅದನ್ನು ಮಾಡ್ತಕ್ಕಂತಹ ವಿಷಯದಲ್ಲಿ ದೃಢವಾದಂತಹ ಭಾವನೆ ಇದೆ, ಅದಕ್ಕೆ ದೃಢವಾದ ಶಕ್ತಿ ಇದೆ ಅದಕ್ಕೆ. ಆದರೆ ತಿಳ್ಕೊಳ್ಬೇಕಂತ ವಿಷಯ, ಮುಖ್ಯವಾದ ವಿಷಯ ಬಂತು ಅಂತ ಹೇಳಿದ್ರೆ ಚಂಚಲ ಆಗ್ಬಿಡ್ತದೆ. ಅದು ಇಂಥ ಮನಸ್ಸನ್ನು ಸ್ಥಿರಗೊಳಿಸುವ ಬಗ್ಗೆ ಹೇಗೆ, ಹಾಗೆ ಸ್ಥಿರಗೊಳಿಸಿಕೊಂಡು ನೀನು ಇಲ್ಲಿವರೆಗೆ ಹೇಳಿದಂತಹ ಅತ್ಯಂತ ಮೌಲಿಕವಾದಂತಹ ಅತ್ಯಂತ ಸೂಕ್ಷ್ಮವಾದಂತಹ ಯೋಗ ತತ್ವಗಳನ್ನು ತಿಳಿದುಕೊಳ್ಳೋದು ಹೇಗೆ ಅಂತ ಕೇಳ್ಕೊಳ್ತಾ ಇದ್ದಾನೆ. ಆಗ ಶ್ರೀಕೃಷ್ಣ ಸಹಾಯಕ್ಕೆ ಬರ್ತಾನೆ. ಭಗವಾನ್ ವಾಚ,
ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ.
ಅರ್ಜುನ, ನಿಜ ನಿಜ, ನೀನೆನ್ನುವಂತೆ ಈ ಮನಸ್ಸನ್ನು ಹತೋಟಿಗೆ ತರುವುದು ಅತ್ಯಂತ ಕಷ್ಟ ಎಂಬುದರಲ್ಲಿ ಸಂಶಯವಿಲ್ಲ. ಆದರೂ ಅಭ್ಯಾಸ ಬಲದಿಂದ ಹಾಗೂ ವೈರಾಗ್ಯದಿಂದ ಅದನ್ನು ವಶಕ್ಕೆ ತಂದುಕೊಳ್ಳಲು ಸಾಧ್ಯವಿದೆ. ಶ್ರೀಕೃಷ್ಣ ಯಾವ ಎತ್ತರದಲ್ಲಿ ಇದ್ದ ಅಂತನ್ನೋದನ್ನು ನೀವು ನೆನಪು ಮಾಡಿಕೊಳ್ಬೇಕು. ಅವನು ಬ್ರಹ್ಮಣೋಹಿ ಪ್ರತಿಷ್ಠಾಹಂ, ಆ ಪರಬ್ರಹ್ಮದ ಸ್ಥಿತಿಯಲ್ಲಿ, ಜಗದ್ಗುರುವಿನ ಸ್ಥಿತಿಯಲ್ಲಿ ಇದ್ದಾನವನು. ಈ ಶಿಷ್ಯನು ಕೂಡ ಅತ್ಯಂತ ಉನ್ನತ ಮಟ್ಟದ ಶಿಷ್ಯ ಅಂತ ತಿಳಿದು ಅದು ಇಲ್ಲಿವರೆಗೆ ಆಗಲೇ ಎಷ್ಟೆಷ್ಟೋ ಶ್ರೇಷ್ಠವಾದ ವಿಚಾರಗಳನ್ನು ಹೇಳಿ ಆಯಿತು, ಬಗೆ ಬಗೆಯಾಗಿ ಹೇಳಿದ್ದಾಯಿತು, ಪುನರಾವರ್ತನೆ ಮಾಡಿ ಹೇಳಿದ್ದಾಯಿತು. ಆ ಆತ್ಮಸಂಯಮದ ಬಗ್ಗೆ, ಮನಸ್ಸನ್ನು ಸ್ಥಿರವಾಗಿಟ್ಟುಕೊಳ್ಬೇಕು ಅಂತನ್ನೋದ್ರ ಬಗ್ಗೆ ಎಷ್ಟು ಸಲ ಹೇಳಿದ್ದಾನೆ, ನಾವೇ ಕೇಳಿದ್ದೀವಿ ಅದನ್ನು. ಇಷ್ಟು ಹೇಳಿದರೂ ಕೂಡ ಅವನು ಚಂಚಲತೆಯ ಬಗ್ಗೆ ಮಾತನಾಡ್ತಾ ಇದ್ದಾನಲ್ಲ ಅಂತಂದ್ಬಿಟ್ಟಿದೆ. ತಕ್ಷಣ ಅವನಿಗೊಂದು ಸ್ವಲ್ಪ ಕೋಪ ಬರಬಹುದು, ಬರಬಹುದು, ಸಾತ್ವಿಕ ಕೋಪ ಅಂತ ಇಟ್ಕೊಳ್ಳಿಬೇಕಾದ್ರೆ ಅದನ್ನು. ಅಂತೂ ಒಂದು ಕೋಪ ಬಂದು ಅವನು ಹೇಳ್ಬೋದು, ಎಂಥ ಮನುಷ್ಯನಯ್ಯ ನೀನು, ಇಷ್ಟೊಂದು ವಿವರವಾಗಿ ಹೇಳ್ತಾ ಇದ್ದೇನೆ ನಾನು, ನಿನಗೆ ಅರ್ಥವಾಗ್ತಾ ಇಲ್ಲ ಅಂದರೆ ನೀನು ಎಂಥ ಮನುಷ್ಯನಯ್ಯ ನೀನು ಅಂತ ಹೇಳ್ಬೋದಾಗಿತ್ತು. ಆದರೆ ಅವನು ಹಾಗೆ ನಿಂದಿಸಲಿಲ್ಲ. ಮನಸ್ಸು ಚಂಚಲ ಎಂಬ ಸತ್ಯ ಸಾರ್ವಕಾಲಿಕ ಸತ್ಯ, ಸರ್ವ ದೇಶಗಳಲ್ಲೂ ಸತ್ಯ. ಅದು ಭಾರತದಲ್ಲಿ ಮಾತ್ರ ಅಲ್ಲ, ಪ್ರಪಂಚದ ಯಾವ ಮೂಲೆಗೆ ಹೋದರೂ ಕೂಡ ಅದು ಸತ್ಯ ಅಂತನ್ನೋದನ್ನು ಮೊದಲು ಶ್ರೀಕೃಷ್ಣ ಒಪ್ಪಿಕೊಳ್ತಾನೆ. ಶಿಷ್ಯನನ್ನು ಡಿಸ್ಕರೇಜ್ ಮಾಡಿದೆನೇನೆ ಅಂದರೆ ಅವನನ್ನು ನಿರುತ್ಸಾಹಗೊಳಿಸ್ತೇನೆ, ನಾನು ಅವನ ಮುಖಕ್ಕೆ ತಣ್ಣೀರು ಎರಿಸಿದ್ದೇನೆ, ಅವನನ್ನು ಎಲ್ಲ ರೀತಿಯಲ್ಲೂ ಕೂಡ ಬಾಯಿ ಮುಚ್ಚಿಸ್ತೇನೆ. ಸಮಾಧಾನದಿಂದ ಹೇಳ್ತಾ ಇದ್ದೆ, ನಿಜ ನೀನು ಹೇಳ್ತಕ್ಕಂಥ ಮಾತು ನಿಜ, ಆದರೆ ಅಭ್ಯಾಸದಿಂದ ಮನೋನಿಗ್ರಹ ಸಾಧ್ಯ ಅಂತ ಒಂದು ಮಾತನ್ನು ಹೇಳ್ತಾನೆ. ಆಮೇಲೆ ವೈರಾಗ್ಯ ಅಂತ ಹೇಳ್ತಕ್ಕಂಥ ಇನ್ನೊಂದು ಗುಣ ಬೇಕು ಅಂತನ್ನೋದನ್ನು ಹೇಳ್ತಾನೆ. ಅಭ್ಯಾಸ ಮತ್ತು ವೈರಾಗ್ಯದಿಂದ ಅದನ್ನು ಹತೋಟಿಗೆ ತಂದುಕೊಂಡು ಅತ್ಯಂತ ಶ್ರೇಷ್ಠವಾದಂತಹ ಯೋಗ ಸ್ಥಿತಿಗೆ ನಾವು ಹೋಗೋದಕ್ಕೆ ಸಾಧ್ಯ ಇದೆ, ಸಿದ್ಧಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತನ್ನೋದು ಹೇಳ್ತಾ ಇದ್ದಾನೆ. ಅಭ್ಯಾಸ ಅಂದ್ರೇನು? ಅಭ್ಯಾಸ ಅಂದ್ರೇನು? ದುರಭ್ಯಾಸ, ಸದಭ್ಯಾಸ, ವಿದ್ಯಾಭ್ಯಾಸ. ಅಭ್ಯಾಸ ಅನ್ನೋ ಶಬ್ದ ನಮಗೆ ಬಹಳ ಪ್ರಚಲಿತವಾದದ್ದು. ಹಾಗಾದರೆ ಅಭ್ಯಾಸ ಅಂದ್ರೇನು? ಪುನಃ ಪುನಃ ಮಾಡುವ ಪ್ರಯತ್ನ, ಪುನಃ ಪುನಃ ಮಾಡುವ ಪ್ರಯತ್ನ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಫೇಲ್ ಆದನಂತೆ. ಅವನ ಬಂಧುಗಳು ಕೇಳಿದ್ರಂತೆ, ಏನೇ ಏನು ಫೇಲ್ ಆಗಿಬಿಟ್ಟೆ? ಬೈ ಮಿಸ್ಟೇಕ್, ಇವತ್ತೇನೋ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು, ತಪ್ಪಾಯಿತು, ಫೇಲ್ ಆಗಿಬಿಟ್ಟೆ ಅಂತ. ಮರು ವರ್ಷ ಪುನಃ ಪ್ರಯತ್ನ ಮಾಡಿದ, ಪುನಃ ಫೇಲ್ ಆದ. ಆಗ ಬಂಧುಗಳು ಕೇಳಿದ್ರಂತೆ, ಏನಪ್ಪ ಈ ಸತಿ ಕೂಡ ಫೇಲ್ ಆಗಿಬಿಟ್ಟಿಲ್ಲ? ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ಅಂತ. ಆದರೆ ನೀವು ಇವತ್ತು, ನಿನ್ನೆ, ಮೊನ್ನೆ ಈ 7 ದಿನಗಳಿಂದ ಬರ್ತಾ ಇದ್ದೀರಲ್ಲ, ಇದು ಅಭ್ಯಾಸ ಬಲದಿಂದ ಅಲ್ಲ, ನೀವು ಜ್ಞಾನದಿಂದ ಬರ್ತಾ ಇದ್ದೀರಿ. ಇಂಥದ್ದೊಂದನ್ನು ತಿಳಿದುಕೊಳ್ಳಬೇಕು ಅಂತ ಹೇಳ್ತಕ್ಕಂಥ ಸದು ಏನ್ರಿ, ಬಹಳ ವರ್ಷಗಳಿಂದ ಹೇಳ್ತಾ ಇದ್ದಿಲ್ಲ ಕಾಫಿ ಬಿಡ್ಬೇಕು, ಬಿಡ್ತಾ ಹೌದು ಬಿಡ್ತಾ ಇದ್ದೀನಿ ನೋಡಿ ಅಂತ. ನೀರು ಊಸ್ಕೊಂಡು ಅದನ್ನು ನೆಕ್ಕಬೇಕು ಅಂತ ಹೋಗ್ತದೆ, ಅದು ಎಟ್ಕೋದಿಲ್ಲ. ಈ ಮುಂಗೈ ತುದಿ ಇದೆಯಲ್ಲ, ನಾಲ್ಗೈಗೆಲ್ಲ ಎಟಕುತ್ತೆ ಅದು. ಆದರೆ ತಿನ್ನುವಂಥ ಆಸೆ ನಿಮ್ಮಲ್ಲಿ ಪ್ರಬಲವಾಗ್ತದೆ, ನಾಳೆ ಸಿಗ್ತದೆ, ನಾಳೆ ಸಿಗ್ತದೆ ಅಂತ ದಿನ ಒತ್ತಿರಿ 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 ಒತ್ತಿರಿ, ಒಂದು ದಿವಸ ನಿಮಗೆ ಬೆಲ್ಲ ಸಿಕ್ಕಿಬಿಡುತ್ತೆ. ಆದರೆ ಇಲ್ಲಿ ಕೈ ಮುರಿದು ಹೋಗ್ಬಿಟ್ರಿ, ಕಷ್ಟ ಸಿಕ್ಕಿದಷ್ಟು ಬೆಲ್ಲ, ಇಷ್ಟೇ ಬೆಲ್ಲ, ರುಚಿಯೇನೂ ಆಗಿತ್ತು ಆದರೆ ಇಷ್ಟೇ ಸಿಕ್ಕಿದ್ದು ಬೆಲ್ಲ, ಮುರಿದೋದು ಕೈ ಮಾತ್ರ. ಪರಬ್ರಹ್ಮ ಎಷ್ಟು ಸುಖ ಸ್ವರೂಪದ್ದು, ಆನಂದ ಸ್ವರೂಪದ್ದು ಅಂತ ತಿಳ್ಕೊಳ್ಳೋಕ್ಕಿಂತ ಮೊದಲು ಈ ಪ್ರಪಂಚ ದುಃಖ ಸ್ವರೂಪದ್ದು ಅಂತ ತಿಳಿದುಕೊಂಡ್ರೆ ಎಷ್ಟೋ ಪ್ರಯೋಜನ ಇದೆ ಅದರಿಂದ. ಅದಕ್ಕೆ ಶ್ರೀಕೃಷ್ಣ 18ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಾನೆ, ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಈ ಲೋಕ ಅನಿತ್ಯ ಮತ್ತು ಅಸುಖಕರ, ಕ್ಷಣಕಾಲವಾದರೂ ಪರಿಪೂರ್ಣವಾದ ಸುಖ ಇದೆಯೇನೋ ಇಲ್ಲ, ಆದ್ದರಿಂದ ಭಜಸ್ವ ಮಾಂ, ನನ್ನನ್ನು ಭಜಿಸಿದರೆ ಮಾತ್ರವೇ ನಿಮಗೆ ನಿತ್ಯ ಸುಖ. ಅದನ್ನೇ ಬುದ್ಧ ಭಗವದ್ಗೀತೆ ಓದಿ ತಿಳ್ಕೊಂಡು ಹೇಳ್ಬೋದಾಗಿತ್ತು, ಆದರೆ ಸ್ವತಃ ತಪಸ್ಸಿಗೆ ಕುಳಿತ, ತಪಸ್ಸಿನಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡ, ಈ ತತ್ವವನ್ನು ತಿಳಿದುಕೊಂಡ. ಏನದು? ಕ್ಷಣಿಕಂ ಕ್ಷಣಿಕಂ, ಅಸುಖಂ ಅಸುಖಂ. ಈ ಜಗತ್ತಿನ ಸ್ವರೂಪ ಏನು? ಕ್ಷಣಿಕಂ ಕ್ಷಣಿಕಂ, ಅಸುಖಂ ಅಸುಖಂ. ಯಾವ ಕಾಲಕ್ಕೂ ಈ ಮಾತು ಸತ್ಯ. ಇದನ್ನ ನಾವು ತಿಳಿದಾಗ ಅದರ ನಿತ್ಯ ಸುಖ ಯಾವುದು ಅಂತನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸಮರ್ಥರಾಗ್ತೇವೆ. ಆಗ ಶ್ರೀಕೃಷ್ಣ ಹೇಳಿದಂಥ ಈ ಮಾತು ಹೌದು 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 ಅಂತನಿಸ್ತದೆ. ಆದರೆ ಸ್ವಾಮಿ ವಿವೇಕಾನಂದರು ಒಂದು ವಿಚಾರ ಹೇಳ್ತಾರೆ, ಈ ಭಗವದ್ಗೀತೆ ಅರ್ಥವಾಗೋದು 50 ವರ್ಷ ದಾಟಿದವರಿಗೆ. ಎಲ್ಲರೂ ಈ ಜಗತ್ತಿನ ಕಷ್ಟ, ಪ್ರಪಂಚದ ಕಷ್ಟ, ಆಮೇಲೆ ಪರಮಾತ್ಮನ ಸುಖ ಏನು ಹೇಳಿ, ಹೌದು 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 ಅಂತ, ಬಹಳ ನಿಜ ಅಂತೆಲ್ಲ ಹೇಳ್ತಾರೆ. ಯಾಕೆ? ಲೋಕಾನುಭವ ಅವರಿಗೆ ಅದನ್ನು ಅರ್ಥಪಡಿಸ್ತದೆ. ಆದರೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಈ ಭಗವದ್ಗೀತೆಯನ್ನು ಆಚರಿಸುವುದಕ್ಕೆ, ಭಗವದ್ಗೀತೆಗೆ ಅನುಸಾರವಾಗಿ ಅನುಷ್ಠಾನ ನಡೆಸೋದಕ್ಕೆ ಶಕ್ತಿ ಇರುವುದು ಮಾತ್ರ 10 ವರ್ಷಗಳ ನಂತರ, 30 ವರ್ಷದ ಒಳಗೆ. ಅದಕ್ಕೆ 8ನೇ ವರ್ಷಕ್ಕೆ ಉಪನಯನ ಮಾಡಿ ಗಾಯತ್ರಿ ಮಂತ್ರವನ್ನು ಕೊಟ್ಟು ಅವರ ಮನಸ್ಸನ್ನು ಅಣಿಗೊಳಿಸಿ ಇಂಥ ಉನ್ನತವಾದಂತಹ ಸಾಧನೆಗೆ ಅವರನ್ನ ತಯಾರು ಮಾಡಲಾಗುತ್ತದೆ. ಇದೆಲ್ಲ ಬಹಳ ಶಾಸ್ತ್ರೀಯವಾದಂತಹ ವಿಧಿವಿಧಾನಗಳು. ಅದನ್ನು ನಾವು ಆಧುನಿಕ ವೈಜ್ಞಾನಿಕತೆಯ ಹೆಸರಿನಲ್ಲಿ ಬಹಳ ಹಾಳು ಮಾಡಿಕೊಂಡಿದ್ದೇವೆ, ನಷ್ಟ ಮಾಡಿಕೊಂಡಿದ್ದೇವೆ, ಅದರ ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ. ಆದರೆ ಅದನ್ನು ಅನುಷ್ಠಾನಕ್ಕೆ ತರುವುದಕ್ಕೆ ಶಾರೀರಿಕ ಶಕ್ತಿ ಕೂಡ ಅಷ್ಟೇ ಮುಖ್ಯ. 50 ವರ್ಷ ದಾಟಿದ ಮೇಲೆ ಎಷ್ಟು ಸಾಧನೆ ಮಾಡಬೇಕು ಅಂತ ಹೇಳಿದ್ರು ಕೂಡ ಶರೀರ ಬಿಡೋದಿಲ್ಲ, ಶರೀರವೇ ನಿಮ್ಮನ್ನು ಎಳೆದಾಕಿಬಿಡ್ತದೆ. ಮನಸ್ಸು ಸಾಕಷ್ಟು ಚಂಚಲವಾಗಿ ಬಿಟ್ಟಿರ್ತದೆ. ಮನಸ್ಸು ಶರೀರದೊಂದಿಗೆ, ಶರೀರ ದುರ್ಬಲವಾಗುವುದೊಂದಿಗೆ ಮನಸ್ಸು ಕೂಡ ದುರ್ಬಲವಾಗುತ್ತದೆ. ಶರೀರ ಸಬಲವಾಗಿದ್ದಾಗ ಮಾತ್ರವೇ ಮನಸ್ಸು ಕೂಡ ಸಬಲವಾಗ್ತದೆ. ಯಾಕೆಂತ ಹೇಳಿದ್ರೆ ಮನಸ್ಸು ಶರೀರದ ಸೂಕ್ಷ್ಮ ರೂಪ, ಶರೀರ ಮನಸ್ಸಿನ ಸ್ಥೂಲ ರೂಪ. ಆ ಸ್ಥೂಲ ಈ ಸೂಕ್ಷ್ಮ ಎರಡೂ ಒಂದೇ. ಆದ್ರಿಂದ ಶರೀರ ದುರ್ಬಲವಾಯಿತು ಅಂದರೆ ಮನಸ್ಸು ಚಂಚಲವಾಗ್ತದೆ. 50 ವರ್ಷದ ನಂತರ ಈ ಆಧ್ಯಾತ್ಮಿಕ ಸಾಧನೆಯ ತೀವ್ರತೆಯನ್ನ ಸಹಿಸಿಕೊಳ್ಳುವ ಶಕ್ತಿ ಆ ಶರೀರಕ್ಕಿರೋದಿಲ್ಲ. ಅರ್ಥವಾಗುತ್ತದೆ, ಅನುಷ್ಠಾನಕ್ಕೆ ಸಾಧ್ಯವಿಲ್ಲ. ಇವರಿಗೆ ಅನುಷ್ಠಾನಕ್ಕೆ ಸಾಧ್ಯವಿದೆ, ಆದರೆ ಅದನ್ನು ಹೇಳ್ತೇವೆ ಅಂತ ಹೇಳಿದ್ರೆ ಯಾವ ಯುವಕ ಇರ್ತಾನೆ ಹೇಳಿ ಕೇಳೋದಕ್ಕೆ? ಇಲ್ಲಿ ಎಷ್ಟು ಜನ ಇದ್ದೀರಿ ಯುವಕರೇ? ಆಡಿ ಯುವತಿಯರು ಒಂದಷ್ಟು ಜನ ಬಂದಿದ್ದಾರೆ. ಕಾರಣ ಗೊತ್ತೇನು? ಹೊರಡೆ ಎಲ್ಲಿ ಏನು ಅಪಾಯ ಗೊತ್ತಿಲ್ಲ. ಯುವತಿಯರು ಬೇರೆ ದಾರಿ ಇಲ್ಲದೆ ನೆನೆ ಎಷ್ಟೋ ಜನ ಬಂದವರು ಇಲ್ಲಿ ಅಷ್ಟೇ. ಅದನ್ನು ಅನುಷ್ಠಾನ ಮಾಡಲೇಬೇಕು ಅಂತ ಹೇಳ್ತಕ್ಕಂಥ ಯುವತಿಯರು ಎಷ್ಟು ಜನ ಇದ್ದಾರೆ ಅಂತ ಹೇಳ್ತಕ್ಕಂಥ ಅದು ಬೇರೆ ವಿಚಾರ. ಒಂದು ವೇಳೆ ಇದ್ರೆ ಬಹಳ ಒಳ್ಳೆಯದೇ. ಅನುಷ್ಠಾನ, ಆ ಅನುಷ್ಠಾನಕ್ಕೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಯೋಗಾಭ್ಯಾಸವನ್ನು ಮಾಡಿ ಆ ಬ್ರಹ್ಮಾನಂದ ಅಂತ ಹೇಳ್ತಕ್ಕಂಥದ್ದು ಪರಮಾದ್ಭುತವಾದದ್ದು ಅಂತ ತಿಳಿದುಕೊಂಡು ಯೋಗಾಭ್ಯಾಸಕ್ಕೆ ತೊಡಗಿದಾಗ ಶರೀರದ ನಾನಾ ವಿಕಾರಗಳು ಅಡ್ಡ ಬಂದು, ಮನಸ್ಸಿನ ಎಷ್ಟೋ ಚಂಚಲತೆಗಳು ಅಡ್ಡ ಬಂದು ಅವನು ಯೋಚನೆ ಮಾಡ್ತಾನೆ, ಓಹೋ ಶರೀರವನ್ನು ನಾವು ಅಷ್ಟು ಸುಲಭವಾಗಿ ತಳ್ಳಿ ಹಾಕುವ ಹಾಗಿಲ್ಲ. ಶರೀರವನ್ನು ಮರೆಯಬೇಕಾದರೂ ಕೂಡ ಶರೀರ ಆರೋಗ್ಯವಾಗಿರಬೇಕು. ಸ್ವಾಮಿ ಯತೀಶ್ವರಾನಂದಜಿಯವರು ಹೇಳ್ತಾ ಇದ್ರು, ಯಾರಿಗೆ ಆರೋಗ್ಯಕರವಾದಂತಹ ಶರೀರ ಇದೆಯೋ ಅವರಿಗೆ ಶರೀರ ಪ್ರಜ್ಞೆ ಇರುವುದಿಲ್ಲ. ಅವರೇನು ಯೋಗಿಗಳಾಗಿಲ್ಲ, ಯೋಗಾಭ್ಯಾಸವನ್ನೇನು ಮಾಡಿಲ್ಲ, ಕೇವಲ ಅವರ ಶರೀರ ಆರೋಗ್ಯವಾಗಿದೆ. ಆರೋಗ್ಯ ಅಂತಂದ್ರೆ ಏನು? ಆ ಪಾದ ತಲಮಸ್ತಕ ಯಾವುದೇ ಬಗ್ಗೆ ಒಂದು ತುರಿಕೆ ಕೂಡ ಅವರಿಗಿರೋದಿಲ್ಲ ಶರೀರಕ್ಕೆ. ಚರ್ಮ ಕೂಡ ಅಷ್ಟೇ ಆರೋಗ್ಯಕರವಾಗಿರುತ್ತದೆ. ಅಂತಹ ಆರೋಗ್ಯಕರವಾದಂತಹ ಆರೋಗ್ಯಶಾಲಿಯಾದಂತಹ ಒಂದು ಶರೀರ ಏನಿದೆಯೋ ಅದು ಅಂಥವರಿಗೂ ಶರೀರ ಪ್ರಜ್ಞೆ ಇರುವುದಿಲ್ಲ. ಅಂಥವರಿಗೆ ಆರೋಗ್ಯ ಇಲ್ಲದೇ ಇತ್ತು ಅಂತ ಹೇಳಿದ್ರೆ ಎಷ್ಟು ಶರೀರ ಪ್ರಜ್ಞೆ, ದೇಹ ಪ್ರಜ್ಞೆ, ಅಲ್ಲಿ ತುರಿಸ್ಕೊಂಡ, ಇಲ್ಲಿ ನೋವು ಅಂತಂದ, ಆ ಔಷಧ ಆಗಬೇಕು, ಈ ಔಷಧ ಆಗಬೇಕು, 24 ಗಂಟೆ ಶರೀರದ ಚಿಂತನೆ ಉಂಟಾಗ್ತದೆ. ಎಷ್ಟು ಅದ್ಭುತವಾದ ಮಾತು ನೋಡಿ. ಆದ್ದರಿಂದ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ, ಶರೀರವನ್ನು ಪುಷ್ಟಿಕರವಾದ ಆಹಾರ, ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನ ಅವಬೋಧಸ್ಯ ಯೋಗೋ ಭವತಿ ದುಃಖ ಅಂತ ಹೇಳ್ತಕ್ಕಂಥ ಮಾತನ್ನು ಶ್ರೀಕೃಷ್ಣ ಅದರೊಳಗೆ ಹೇಳಿಟ್ಟಿದ್ದಾನೆ. ಅದನ್ನು ಶರೀರದ ಯೋಗಕ್ಷೇಮವನ್ನು ನಾವು ಹೇಗೆ ಕಾಪಾಡಿಕೊಳ್ಬೇಕು ಅಂತಂದರೆ ಶರೀರವನ್ನು ಮರೆಯುವುದಕ್ಕಾಗಿಯೇ ಅದನ್ನು ಯೋಗ, ಆದರೆ ಯೋಗಕ್ಷೇಮವನ್ನು ಚೆನ್ನಾಗಿ ನೋಡಿಕೊಳ್ತು ಅಂತ ಹೇಳಿದರೆ ಮರೆತು ಹೋಗ್ಬಿಡ್ತದೆ ನಮಗೆ. ರಾಮಕೃಷ್ಣ ಆಶ್ರಮದಲ್ಲಿ ನೋಡಿ, ನಾನು ಹೇಳ್ತಾ ಇರ್ತೀನಿ, ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ, ಕಾಲಕಾಲಕ್ಕೆ ಹೋಗ್ತಾನೆ. ನಿಮಗೆ ಆಶ್ಚರ್ಯ ಆಗ್ಬೋದು, ತಿಂಡಿ ಆದ ಮೇಲೆ 1/2 ಗಂಟೆ ನಂತರ, ಅದಕ್ಕಿಂತ ಮೊದಲು ಸ್ವಲ್ಪ ತಿಂದದ್ದೆಲ್ಲ ಸ್ವಲ್ಪ ಬಾಯಿಗೆ ನೆನಪಿರ್ಬೋದೋ ಏನೋ, ಎಲ್ಲ ಮರ್ತೋಗಿ ನಾವು ತಿಂಡಿ ಆಗಿದೆ ಅಂತ ಅನ್ನೋದನ್ನೇ ನೆನಪಿಟ್ಕೊಂಡಿರೋದಿಲ್ಲ. 12.5 ಗಂಟೆವರೆಗೆ ನಾವು ನಿಶ್ಚಿಂತರು. 12.5 ಗಂಟೆಗೆ ಸರಿಯಾಗಿ ಊಟ, ಯಾಕೆ? ಶರೀರಕ್ಕೆ, ಶರೀರ ಧರ್ಮ, ಅದಕ್ಕೆ ಅದನ್ನು ಈಡೇರಿಸಬೇಕು, ಕೊಡು. ಆಮೇಲೆ ಸಂಜೆ ರಾತ್ರಿ ಊಟದವರೆಗೆ ನಿಶ್ಚಿಂತೆ, ಊಟದ ಯೋಚನೆಯೇ ಇಲ್ಲ, ಶರೀರದ ಯೋಚನೆಯೇ ಇಲ್ಲ.